عندنا في حاجة في المنال اللي مش شهر تاريخها ما لقيتش حاجة والطوار تعالوا نطور المنال اللي فيها طوار عشان عندنا في الديرة حاجة يعني استغناء خطار عن كل جانب اللي جمعنا اللي فيها هوبان اللي فيها بشيشة تاريخنا ودلانا في التطبيق وانا بغض يتجين حلوثا يجمع كان نظر بغض في التطبيق وفرقها طوال بغض يتجين مورني بيايا حتنا شلوك دينا ان شلوك ان شلوك انا اتخون دي هذا يجلك سمدن فتحة جاية سحا يجمع فجاة تستخى پرو واشا فجاة فتحي ونینا فوشتیم ویشتوشتا کامدرکن ایدر انواد ہی ہے سسیہ پرانمد دلی سکل جیویگل پربوو منشیر مطلو دیوتگل سیویگل ویشتوی گاگی اگنگل مجھے کلیسی جیسکتن اولیگی یہ اگنگ اندہ سکا واگی ری ایدنو نڑیتی در ನಿಮ್ಮ ಇಷ್ಟ ಕಾಮಗಳೆಲ್ಲಾನು ಸಿದ್ಧಿಸುತ್ತವೆ ಮತ್ತು ಮುಕ್ತಿ ಸಾಧನೆಯು ಕೈಗೂಡುತ್ತದೆ ಎಂದು ಹೇಳಿದರು. ಇವತ್ತು ನಾವು ಸತ್ಯನಾರಾಯಣ ಪೂಜೆಯ ಮಹತ್ವವನ್ನು ಕೇಳ್ತಿದ್ವಿ, ನಾನು ಕೇಳ್ತಿದ್ದೆ ಹೋದ ಸ್ವಾಮಿ ಹೇಳ್ತಿದ್ರು. ಸೊ ಯಾವ ಈ ಯಜ್ಞ ಮಾಡಿದ್ರೆ ಈ ಫಲ ಸಿಗುತ್ತೆ ಅಂತೆಲ್ಲ ನಾನು ಆಮೇಲೆ ಸಾಕಷ್ಟು ಕಥೆಗಳನ್ನ ಹೇಳ್ತಿದ್ರು, ಹೇಗೆ ಈ ಯಜ್ಞ ಈ ಫಲಗಳೆಲ್ಲ ಈ ಯಜ್ಞಗಳೆಲ್ಲ ಮಾಡಿ ಹೇಗೆ ಈ ಫಲನ ಪಡ್ಕೊಂತು ಅಂತೆಲ್ಲ. ಹಾಗೆ ಈ ಸೃಷ್ಟಿ ಮೊದಲಾದಾಗ ಭಗವಂತ ಶ್ರೀ ವಿಷ್ಣುವೇ ಈ ಯಜ್ಞಗಳೆಲ್ಲಾನು ಮಾಡಿ ಈ ಆಚರಣೆಗಳೆಲ್ಲಾನು ಮಾಡಿ ಅಂತ ದೇವತೆಗಳು ಮತ್ತೆ ಮನುಷ್ಯರ ಪೀಳಿಗೆಗಳನ್ನ ಕಲ್ಸ್ಕೊಟ್ಟಿದ್ದೀನಿ ಅಂತ ಈ ಭಗವದ್ಗೀತೆ ಶ್ಲೋಕ ಅಂತಾರೆ. ಈ ಮನುಷ್ಯ ಮತ್ತು ದೇವತೆಗಳ ಪೀಳಿಗೆಯನ್ನು ಕಲ್ಸ್ಕೊಟ್ಟು ಈ ಯಜ್ಞಗಳೆಲ್ಲಾನು ಮಾಡಿ ಈ ಯಜ್ಞಗಳನ್ನ ಮಾಡೋದ್ರಿಂದ ನಿಮಗೆ ಸಕಲ ಫಲ ಸಿದ್ಧಿಯಾಗತ್ತೆ ಮತ್ತೆ ಮೋಕ್ಷ ಕೂಡ ಮುಕ್ತಿವನ್ನು ನಿಶ್ಚಯ ಕೈಗೂಡುತ್ತದೆ ಅಂತ ಹೇಳಿ ಸರಿಯಾಗಿ. ಮತ್ತೆ ದೇವತೆಗಳು ಮತ್ತೆ ಮನುಷ್ಯರ ನಡುವಿನ ಅನನ್ಯ ಭಾವ ಸಂಬಂಧದಿಂದ ಮಾತ್ರ ಈ ಈ ಯಜ್ಞಗಳ ಫಲ ನಮ್ಗೆ ಸಿಗತ್ತೆ. ಮತ್ತೆ ಯಜ್ಞಗಳ ಫಲ ಸಿಕ್ಕ ನಂತರ ಏನಾಗತ್ತೆ ನೆಕ್ಸ್ಟ್ ಮುಖ್ಯ ಮಾರ್ಗ ಇದನ್ನ ಶಾಸ್ತ್ರಗಳಲ್ಲಿ ಪುರುಷಾರ್ಥಗಳು ಅಂತ ಕರೀತಾರೆ. ಪುರುಷಾರ್ಥಗಳಲ್ಲಿ ಮೊದಲು ಬಂದ್ಬಿಟ್ಟು ಧರ್ಮ, ಮನುಷ್ಯ ಧರ್ಮ ಮಾಡಬೇಕು ಅಂತ. ಸೊ ಅದೊಂದೇ ಮನುಷ್ಯ ಮತ್ತು ಪ್ರಾಣಿಗಿರುವಂತಹ ವ್ಯತ್ಯಾಸ. ಅದು ಮಹಾಭಾರತದಲ್ಲಿ ಒಂದು ಉತ್ತಮವಾದ ಶ್ಲೋಕ ಬರುತ್ತೆ. ಅದರಲ್ಲಿ ಏನ್ ಹೇಳುತ್ತೆ ಅಂದ್ರೆ ಒಂದು ಉತ್ತಮ ಶ್ಲೋಕ, ಅದರ ಅರ್ಥ ಹೀಗಿದೆ. ಆಹಾರ ನಿದ್ರಾ ಭಯ ಮೈಥುನ ಅಂಶ ಸಮಾನ ಮೇತ ಪಶುಬೀರ್ ನರಾಣ ಧರ್ಮೋಹಿ ತೇಷ ಅಧಿಕೋ ವಿಶೇಷ ಧರ್ಮಾಧಿಹೀನ ಪಶುಬೀರ್ ಸಮಾನ. ಅದರ ಅನುವಾದ ಹೀಗಿದೆ, ಆಹಾರ ನಿದ್ರಾ ಮತ್ತೆ ಭಯ ಮತ್ತೆ ಮೈಸೂರು ಆಹಾರ ಎಲ್ಲ ತಗೊಳ್ತೀವಿ. ಪ್ರಾಣಿಗಳು ಆಹಾರ ತಗೊಳತ್ತೆ, ನಾವು ಆಹಾರ ತಗೊಳ್ತೀವಿ. ನಿದ್ರೆ ಪ್ರಾಣಿಗಳು ನಿದ್ರೆ ಮಾಡುತ್ತೆ, ನಾವು ನಿದ್ರೆ ಮಾಡ್ತೀವಿ. ಮೈಸೂರು ಪ್ರಾಣಿಗಳು ಮಾಡುತ್ತೆ, ನಾವು ಮಾಡ್ತೀವಿ. ಮತ್ತೆ ಭಯ, ಭಯ ಎಲ್ರಿಗೂ ಇದೆ, ಪ್ರಾಣಿಗಳಿಗೂ ಭಯ ಇದೆ, ನಮಗೂ ಭಯ ಇದೆ. ಆದ್ರೆ ಒಂದು ಗುಣ ಮನುಷ್ಯನಲ್ಲಿ ವಿಶೇಷವಾಗಿದೆ, ಅದು ಏನು ಅಂದ್ರೆ ಆ ಗುಣ ಬಂದ್ಬಿಟ್ಟು ಧರ್ಮ. ಧರ್ಮ ಮಾಡೋ ಎಬಿಲಿಟಿ ಮತ್ತೆ ತಾಕತ್ತು ಮತ್ತೆ ಶಕ್ತಿ ಬರೀ ಮನುಷ್ಯನ್ ಮಾತ್ರ ಭಗವಂತ ಕೊಟ್ಟಿದೆ. ಸೊ ಇದು ಒಂದು ಗುಣ ವಿಶೇಷವಾಗಿದೆ ಮನುಷ್ಯನಿಗೆ. ಸೊ ಆ ಧರ್ಮ ಮಾಡೋ ಶಕ್ತಿ ಭಗವಂತ ನಮಗೆ ಕೊಟ್ಟಿದ್ದಾನೆ. ಅದರಿಂದ ಮಾತ್ರ ನಾವು ಈ ಕರ್ಮ ಬಂಧನದಿಂದ ಹೊರಗಡೆ ಬಂದು ಭಕ್ತಿಯ ಭಗವಂತನ ಪಾದ ಸಮುದ್ರದಲ್ಲಿ ಶಾಶ್ವತವಾದ ಆಶ್ರಯ ಅಂತ ಹೇಳಬಹುದು. ಸೊ ಇಲ್ಲಿ ಯಜ್ಞಗಳ ಬಗ್ಗೆ ಮಾತಾಡ್ತಿದ್ದಾರೆ. ಯಜ್ಞ ಇವತ್ತು ಯಜ್ಞ ನಡೆದಿದೆ. ಈ ಯಜ್ಞದ ಮೂಲ ಪುರುಷ ಯಾರು ಅಂದ್ರೆ ವಿಷ್ಣು. ಯಾರ ಶಕ್ತಿಗೋಸ್ಕರ ಈ ಯಜ್ಞ ಮಾಡ್ತಿದೀವಿ ಅಂದ್ರೆ ವಿಷ್ಣುವಿನ ತೃಪ್ತಿಗೋಸ್ಕರ. ಸೊ ವಿಷ್ಣುವಿನ ತೃಪ್ತಿಗೋಸ್ಕರ ಯಜ್ಞ ಮಾಡೋದ್ರಿಂದ ನಮಗ್ ಸುಖ ಸಿಗುತ್ತೆ. ಹೇಗೆ ಅಂದ್ರೆ ಇವಾಗ ಮಗುಗೆ ತಾಯಿ ಅಲಂಕಾರ ಮಾಡ್ತಾರೆ. ಮಗುಗೆ ಅಲಂಕಾರ ಮಾಡಿದ್ರೆ ಮಗುಗೆ ಅಲಂಕಾರ ಮಾಡಿದ್ರಿಂದ ಮಗುಗೇನು ಗೊತ್ತಾಗ್ತಿಲ್ಲ ಅಲಂಕಾರದಿಂದ. ಆದ್ರೆ ತಂದೆ ತಾಯಿಗಳಿಗೆ ತುಂಬಾ ಖುಷಿ ಆಗ್ತದೆ ಅಂದ್ರೆ ಈ ಅಲಂಕಾರ ಮಾಡಿದ್ರಿಂದ. ಸೊ ಹಾಗೆ ಭಗವಂತನ ಆರಾಧನೆ ಯಾವ ರೀತಿ ಅಂದ್ರೆ ಭಗವಂತನ ಆರಾಧನೆ ಮಾಡೋದ್ರಿಂದ ನಮಗ್ ಸುಖ ಸಿಗುತ್ತೆ. ಇವಾಗ ವಿಷ್ಣು ತೃಪ್ತಿಗೋಸ್ಕರ ಈ ಯಜ್ಞ ಮಾಡ್ತೀವಿ, ಆದ್ರೆ ನಿಜವಾದ ಸುಖ ಸಿಕ್ಕಿರೋದು ನಮಗೆ. ಸೊ ಹೀಗಾಗಿ ಈ ಭಗವಂತ ಈ ನಿಯಮಗಳನ್ನ ಆಲ್ರೆಡಿ ಕೊಟ್ಟಿರೋದು. ಈ ರೀತಿ ಯಜ್ಞ ಯಾಗಿ ಮಾಡೋದ್ರಿಂದ ನಮಗೆ ಯಾವ ರೀತಿ ಪರಿಪೂರ್ಣತೆ ಹೊಂದಬಹುದು ಮತ್ತೆ ಫಲಸಿದ್ಧಿನೂ ಆಗುತ್ತೆ. ಸೊ ಹೀಗಾಗಿ ಪ್ರತಿಯೊಂದು ಯುಗದಲ್ಲಿ ಎಷ್ಟು ಯುಗಗಳು ಏನಾಗುತ್ತೆ ಯುಗಗಳಲ್ಲಿ ನಾಲ್ಕು ಯುಗಗಳಿವೆ. ಯಾವ ಯುಗಗಳು ಅಂತ ಗೊತ್ತಾ? ಆಮೇಲೆ ಇನ್ನೊಂದು ಯುಗ ಇದೆ. ಮೂರು ಹೇಳಿದ್ರೆ ಶ್ವೇತ ಕಲಿ ದ್ವಾಪರ ಹೇಳಿದೀರ. ಇನ್ನೊಂದು ಕೃತಯುಗ, ಕೃತಯುಗ ಅಥವಾ ಸತ್ಯಯುಗ ಅಂತ. ಸೊ ನಾಲ್ಕು ಯುಗ, ಒಂದು ಕಲಿಯುಗ, ಕಲಿಯುಗದ ಆಯುಷ್ ಎಷ್ಟಿದೆ ಅಂತ ಗೊತ್ತಾ? ಒಂದು ಕಲಿಯುಗ ಅಂದ್ರೆ ಎಷ್ಟು ವರ್ಷ? ಅಂದ್ರೆ ಒಂದು ಟೈಮ್ ಕ್ಯಾಲ್ಕುಲೇಷನ್ ಅಂತ ಕೊಟ್ಟಿವ, ಎಷ್ಟು ಟೈಮ್ ಅಂತ ಗೊತ್ತಾ? ಒಂದು ಕಲಿಯುಗ ಅಂದ್ರೆ 432,000 ವರ್ಷ ಒಂದು ಕಲಿಯುಗ. ಸೊ ಅದನ್ನ ಎರಡರಿಂದ ಗುಣಿಸಿದ್ರೆ ಅದರ ಆಯುಷ್ ಬಂದ್ಬಿಟ್ಟು ಪಾಪರ್ ಯುಗ ಆಗುತ್ತೆ. ಅದನ್ನ ಮೂರಲ್ಲಿ ಗುಣಿಸಿದ್ರೆ 432,000 ಮೂರ್ ಸಲ ಗುಣಿಸಿದ್ರೆ ನೀವು ಅದು ಶ್ವೇತ ಯುಗದ ಆಯುಷ್. ಮತ್ತೆ ಅದನ್ನ ನಾಲ್ಕರಲ್ಲಿ ಗುಣಿಸಿದ್ರೆ ಅದು ಸತ್ಯಯುಗದ ಆಯುಷ್. ಸೊ ಈ ರೀತಿ ನಾಲ್ಕು ಯುಗಗಳನ್ನ ವಿಂಗಡಿಸಿದ್ದಾರೆ. ಬ್ರಹ್ಮನ ಒಂದು ದಿನದಲ್ಲಿ ಈ ತರ 1,000 ಕಲ್ಪಗಳು ಇರುತ್ತೆ. 1,000 ಕಲ್ಪ ಬರುತ್ತೆ ಒಂದು ಇಲ್ಲ ಇಲ್ಲ 1,000 ಕಲ್ಪ ಒಂದು ದಿನದಲ್ಲಿ 1,000 ಕಲ್ಪ ಬರುತ್ತೆ. ಒಂದು ಕಲ್ಪ ಅಂದ್ರೆ ನಾಲ್ಕು ಚತುರ್ಯುಗಗಳು. ಸೊ ಈ ನಾಲ್ಕು ಚತುರ್ಯುಗಗಳಲ್ಲಿ ಕಲಿಯುಗದಲ್ಲಿ 432,000 ವರ್ಷ ಇರುತ್ತೆ. ಅದರಲ್ಲಿ ಸತ್ಯಯುಗದಲ್ಲಿ ಮನುಷ್ಯ 1,00,000 ವರ್ಷ ಬದುಕ್ತಾನೆ, 1,00,000 ವರ್ಷ ಆಯುಷ್ ಮನುಷ್ಯನಿಗೆ ಸತ್ಯಯುಗದಲ್ಲಿ. ಅನಂತರ ಆಯುಷ್ ಒಂದನೇ 10 ಭಾಗ ಆಯ್ತು ತ್ರೇತಾಯುಗಕ್ಕೆ ಬಂದಾಗ. ಅವಾಗ ಮನುಷ್ಯ 10,000 ವರ್ಷ ಬದುಕಿದ. ಅದು ದ್ವಾಪರ ಯುಗಕ್ಕೆ ಬಂದಾಗ ಅದರ ಒಂದನೇ 10 ಭಾಗ ಬರ್ತಾಯಿತ್ತು, 1,000 ವರ್ಷ ಮುಖ್ಯ. ಕಲಿಯುಗದಲ್ಲಿ ಅದರ ಒಂದನೇ 10 ಭಾಗ ಬರ್ತದೆ. ಅದಕ್ಕೆ ಕಲಿಯುಗದಲ್ಲಿ ಮನುಷ್ಯನ ಆಯುಷ 100 ವರ್ಷ ಮಾತ್ರ. ಸೊ ಈ 100 ವರ್ಷ ಮನುಷ್ಯ ಬದುಕಿರಬೇಕಾದ್ರೆ ಎಲ್ಲಾ ಕರ್ಮಗಳನ್ನು ಮಾಡಬೇಕಾಗತ್ತೆ, ಮತ್ತೆ ಬುದ್ಧಿ ಸಾಧನೆಯನ್ನು ಮಾಡಬೇಕಾಗುತ್ತೆ. ಅದಕ್ಕೆ ಭಗವಂತ ಈ ಯುಗಕ್ಕೆ ಪ್ರತ್ಯೇಕವಾಗಿರೋ ತರ ಯುಗ ಧರ್ಮ ಕೊಟ್ಟಿದ್ದಾನೆ. ಸೊ ಪ್ರತಿ ಯುಗಕ್ಕೂ ಒಂದು ಯುಗ ಧರ್ಮ ಅಂತೀನಿ. ಈ ಸಕಲ ಮನುಷ್ಯನಲ್ಲಿ ಸ್ವಭಾವತಃ ಈ ಕಾಮದ ಬಯಕೆ ಇರುತ್ತೆ. ಕಾಮ ಅಂದ್ರೆ ಆಸೆಗಳು ಇರುತ್ತೆ. ಆಸೆಗಳನ್ನ ಪೂರೈಸಿಕೊಳ್ಳೋದಕ್ಕೆ ಭಗವಂತ ಒಂದು ನಿಯಮನ ಕೊಟ್ಟಿದ್ದಾನೆ. ಸೊ ಅದನ್ನೇ ಪುರುಷಾರ್ಥಗಳು ಅಂತಾರೆ. ಸರಿಯಾಗಿ ಧರ್ಮ ಅರ್ಥ ಕಾಮ ಮೋಕ್ಷ. ಸೊ ಧರ್ಮ ಮಾಡಿದ್ರೆ ಏನಾಗುತ್ತೆ? ಅರ್ಥ ಬರುತ್ತೆ ಮನುಷ್ಯನಿಗೆ. ಅರ್ಥದಿಂದ ನಾವು ನಮ್ಮ ಬಯಕೆಗಳು ಇಷ್ಟಗಳನ್ನ ಪೂರೈಸಬಹುದು. ಅದೇ ರೀತಿ ಈ ಬಯಕೆಗಳ ಪೂರೈಕೆ ನಂತರ ಮನುಷ್ಯ ಮೋಕ್ಷ ಸಾಧನೆಯನ್ನು ಮಾಡಬೇಕಾಗುತ್ತೆ. ಸೊ ಈ ಮುಕ್ತಿಗೋಸ್ಕರ, ಮುಕ್ತಿ ಅಂದ್ರೆ ಈ ಐಹಿಕ ಬಂಧನದಿಂದ ನಾವು ಹೊರಗಡೆ ಬರಬಹುದು. ಈ ಹೊರಗಡೆ ಬರೋದಕ್ಕೆ ಭಗವಂತ ವಿಧಿವಿಧಾನಗಳನ್ನ ಕೊಟ್ಟಿದ್ದಾನೆ. ಸೊ ಆ ವಿಧಿವಿಧಾನಗಳು ಒಂದೊಂದು ಯುಗಕ್ಕೆ ಒಂದೊಂದು ರೀತಿಯಾಗಿದೆ. ಸತ್ಯಯುಗದಲ್ಲಿ ಮನುಷ್ಯ 95% ಜನ ಎಲ್ಲಾನು ಧರ್ಮಪರರೇ ಆಗಿದ್ದಾರೆ. ಅವಾಗ ಮೋಕ್ಷ ಮಾರ್ಗ, ಆ ಯುಗಕ್ಕೆ ಮೋಕ್ಷ ಮಾರ್ಗ ಏನಂದ್ರೆ ಕೃತಿಯೇ ಜಾಯಕ ವಿಷ್ಣು. ಕೃತಿಯುಗದಲ್ಲಿ ಧ್ಯಾನ ಮಾಡ್ತಿದ್ರು ವಿಷ್ಣುವಿನ ಮೇಲೆ. ಅವಾಗ ಮನುಷ್ಯನ ಆಯುಷ್ಟು 1,00,000 ವರ್ಷ ಇತ್ತು. ಇವಾಗ ನಾವು ಹಿರಿಯಕಶಿಪುವಿನ ಕಥೆ ಎಲ್ಲಾನು ತಗೊಂಡಾಗ ಅವೆಲ್ಲಾನು 60,000 ವರ್ಷವರೆಗೂ ತಪಸ್ ಮಾಡ್ತಿದ್ರು. ಆದ್ರೆ ಬ್ರಹ್ಮನ ಮೇಲೆ 60,000 ವರ್ಷ ತಪಸ್ ಮಾಡಿದ್ದಾರೆ ಅವರೆಲ್ಲ. ಸೊ ಹಾಗೆ ಕೃತಿಯುಗದಲ್ಲಿ ಮನುಷ್ಯನ ಲಕ್ಷ್ಯ, ಮನುಷ್ಯನ ಆಯುಷ್ ಜಾಸ್ತಿ ಇದ್ರಿಂದ ಆ ಯೋಗ ಪದ್ಧತಿ ಆ ಕಾಲಕ್ಕೆ ಅನುಗುಣವಾಗಿಲ್ಲ. ನೆಕ್ಸ್ಟ್ ಒಂದು ಕೃತಿಯ ದೇಹದ ವಿಷ್ಣು ದ್ವಾಪರೇ ಶ್ವೇತ ಯಜಸೋಮುಖ. ಶ್ವೇತ ಯುಗದಲ್ಲಿ ಯಜ್ಞ ಯಾಗಾದಿಗಳೆಲ್ಲ ಮಾಡ್ತೇವೆ, ಅಶ್ವಮೇಧ ಯಜ್ಞ, ರಾಜಸ್ವ ಯಜ್ಞ. ಆ ಕಾಲದಲ್ಲೆಲ್ಲಾನು ಆ ತರ ಕಾಲಿಕ ಬ್ರಾಹ್ಮಣರು ಇತ್ತು. ಆ ರೀತಿ ಮತ್ತೆ ಯಜ್ಞಕ್ಕೆ ಪದಾರ್ಥಗಳು ಧನ ಆ ಕಾಲದಲ್ಲೆಲ್ಲಾನು ರಾಜರು ಪೂರೈಸ್ತಿದ್ರು. ಆ ಕಾಲದಲ್ಲಿ ಆ ರೀತಿ ಯಜ್ಞಗಳನ್ನು ಮಾಡಕ್ ಆಗ್ತಿತ್ತು. ಸೊ ಕೃತಿ ಶ್ವೇತ ಯುಗದಲ್ಲಿ ಆ ಕಾಲಕ್ಕೆ ಅಸಮಂಜಸವಾಗಿತ್ತು ಆ ಯಜ್ಞಗಳೆಲ್ಲ. ಮತ್ತೆ ದ್ವಾಪರ ಯುಗದಲ್ಲಿ ಪರಿಸರ ಅಂದ್ರೆ ನಾನಾ ರೀತಿ ಪುಣ್ಯಕ್ಷೇತ್ರಗಳು ಹೋಗಿ ಜನ ಮುಕ್ತಿ ತೋರಿಸುತ್ತೆ. ಸೊ ಇವಾಗ ದ್ವಾಪರ ಯುಗದಲ್ಲಿ ನಾವು ಬಿದಿರನ್ನು ನೋಡಬಹುದು. ಬಿದಿರನ್ನು ಎಲ್ಲಾ ಕಡೆ ಪರಿಸರ್ಯಾಯ ಮಾಡೋದು ಅಂತ. ಸೊ ಹಾಗೆ ಬಲರಾಮನನ್ನು ನಾನಾ ಇಲ್ಲಿ ದಕ್ಷಿಣ ಭಾರತಕ್ಕೂ ಬಂದಿದ್ದಂತ ಪುರಾವೆಗಳು ಕೂಡ ನೋಡಿದ್ವಿ. ನಾವು ಮೇಲ್ಕೋಟೆಗೆ ಹೋದ್ರೆ ಅಲ್ಲೊಂದು ದೇವಸ್ಥಾನ ಇದೆ. ಅಲ್ಲಿ ಬಲರಾಮರು ಪರಿಸರ್ಯಾಯ ಮಾಡಿಕೊಂಡು ದಕ್ಷಿಣ ಭಾರತಕ್ಕೆ ಬಂದಿದ್ರು. ಆಗ ಕುರುಕ್ಷೇತ್ರ ಯುದ್ಧ ನಡೀತಿರ್ಬೇಕಾದ್ರೆ ವಿಜಯದಲ್ಲಿ ಪಾಲ್ಗೊಳ್ಳಲಿಲ್ಲ. ಅವರು ಪರಿಚರ್ಯಾಕ್ಕೋಸ್ಕರ ಬಂದಿದ್ರು. ಆಗ ವಿಜಯರನ್ನು ಬಲರಾಮರು ಇಬ್ಬರನ್ನು ಬಂದಿದ್ರು ಪರಿಚರ್ಯಾಕ್ಕೋಸ್ಕರ. ಸೊ ಹಾಗಾಗಿ ದ್ವಾಪರ ಯುಗದಲ್ಲಿ ಪರಿಚರ್ಯಾಯ ಮಾಡಿಕೊಂಡು ಈ ಮುಕ್ತಿ ಪಡೆಯುತ್ತೆ. ಆದ್ರೆ ಕಲಿಯುಗದಲ್ಲಿ ಮನುಷ್ಯ ಎಲ್ಲಾ ಕರ್ತವ್ಯಗಳನ್ನು ನಿರ್ವಹಿಸುತ್ತೆ. ಮದುವೆ ಮಾಡ್ಕೋಬೇಕು, ಮದುವೆ ಮಾಡ್ಕೋಬೇಕಂದ್ರೆ ಅದಕ್ಕೆ ಮುಂಚೆ ಕೆಲಸಕ್ಕೆ ಹೋಗ್ಬೇಕು, ಮನೆ ಕಟ್ಟಬೇಕು. ಇಷ್ಟೆಲ್ಲಾರನ್ನು ಮಾಡ್ಕೊಂಡು ಜೊತೆಗೆ ಅವ್ನ ಮುಕ್ತಿಗೂ ಒಂದು ದಾರಿ ಇರ್ಬೇಕಲ್ಲ. ಅದಕ್ಕೆ ಭಗವಂತ ಮನುಷ್ಯನಾಯ್ತು ಬರೀ 100 ವರ್ಷ ಮಾತ್ರ, ಕಲಿಯುಗ ಮುಂದುವರಿಸಿದ ಹಾಗೆ ಮನುಷ್ಯನ ಆಯ್ಕೆಗಳನ್ನು ಕ್ಷೀಣಿಸ್ತಾ ಹೋಗುತ್ತೆ. 100 ವರ್ಷ ಯಾರು ಪೂರೈಸಲ್ಲ, 60 ವರ್ಷ 70 ವರ್ಷ ಈ ರೀತಿ ಆಯ್ತು ಕ್ಷೀಣಿಸ್ತಾ ಬರುತ್ತೆ. ಬಟ್ ಮುಕ್ತಿಗೂ ಒಂದು ಮಾರ್ಗ ಇರ್ಬೇಕಲ್ಲ. ಅದಕ್ಕೆ ಭಗವಂತ ತನ್ನ ನಾಮರೂಪದಲ್ಲಿ ಕಲಿಯುಗದಲ್ಲಿ ಬರ್ತಾರೆ, ನಾಮರೂಪದಲ್ಲೇ ಭಗವಂತ ಕಲಿಯುಗದಲ್ಲಿ ಬರ್ತಾರೆ. ಸೊ ಕಲಿಕಾಲೇ ನಾಮರೂಪ ಕೃಷ್ಣ ಬರ್ತಾರೆ. ಕೃಷ್ಣ ಯಾವ ರೀತಿ ಇದು ದ್ವಾಪರ ಯುಗದಲ್ಲಿ ಬರ್ತಾನೆ ಅಂದ್ರೆ ನಾಮರೂಪ. ಇದರ ಇದಕ್ಕೆ ಸಾಕಷ್ಟು ಉಲ್ಲೇಖಗಳನ್ನು ಇದು ನಾವು ಗೃಹಧಾರಣೆ ಉಪನಿಷತ್ತಲ್ಲಿ ತಗೊಂಡಾಗ ಗೃಹಧಾರಣೆ ಉಪನಿಷತ್ ಹೇಳುತ್ತೆ, ಹರೇ ನಾಮ ಹರೇ ನಾಮ ಹರೇ ನಾಮೈವ ಕೇವಲ ಫಲವು ನಾಸ್ತೇವ 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 ಬೇಕು. ಕಲಿಯುಗದಲ್ಲಿ ಹರಿನಾಮ ಬಿಟ್ಟರೆ ಬೇರೆ ಮೋಕ್ಷ ಮಾರ್ಗ ಇಲ್ಲ, ಬೇರೆ ಮೋಕ್ಷ ಮಾರ್ಗ ಇಲ್ಲ. ಇದು 3 ಸಲ ಉಚ್ಚಾರಣೆ ಮಾಡಿದ್ದಾರೆ, ಹರೇ ನಾಮೈವ ಕೇವಲ ಫಲವು ನಾಸ್ತೇವ 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 ಗೊತ್ತಿರ, ಇದನ್ನು ಬಿಟ್ಟರೆ ಬೇರೆ ಮಾರ್ಗ ಇಲ್ಲ, ಬೇರೆ ಮಾರ್ಗ ಇಲ್ಲ, ಬೇರೆ ಮಾರ್ಗ ಇಲ್ಲ. ಅದಕ್ಕೆ ಕಲಿಯುಗದಲ್ಲಿ ಹರಿನಾಮಕ್ಕೆ ಎಷ್ಟು ಮಹತ್ವ ಇದೆ. ಸೊ ಬರೀ ಹರಿನಾಮ ಜಪ ಮಾಡೋದ್ರ ಮೂಲಕ ಒಬ್ಬ ಮನುಷ್ಯ ಮುಕ್ತಿ ಪಡೆಯುತ್ತೆ. ಬರೀ ಒಂದ್ಸಲ ಹರಿ ಹರಿ ಕೃಷ್ಣ ಗೋವಿಂದ ಅಂತ ಹೇಳಿದ್ರೆ ಎಷ್ಟೋ ನಮ್ಮ ಪಾಪಗಳನ್ನು ಹರಿಸ್ಕೊಂಡು ಹೋಗುತ್ತೆ. ಸೊ ಕಲಿಯುಗದಲ್ಲಿ ಇದ್ರ ಬಗ್ಗೆ ಸಾಕಷ್ಟು ಉಲ್ಲೇಖಗಳು ಮಾಡ್ತೀವಿ. ಕಲಿಯುಗದಲ್ಲಿ ಹರಿನಾಮವನ್ನು ಏನಂದರೆ ಕುಲಕೋಟಿಗಳು ಉದ್ಧರಿಸುವುದು. ಸೊ ಇದೊಂದು ಉಲ್ಲೇಖ ಇದೆ. ಆಮೇಲೆ ಇನ್ನೊಂದು ಉಲ್ಲೇಖ, ಹರಿ ನರಜನ್ಮ ಬಂದಾಗ ನಾಲಿಗೆ ಇರುವಾಗ ಕೃಷ್ಣ ಇರಬಾರದು. ಸೊ ಈ ರೀತಿ ಸಾಕಷ್ಟು ಉಲ್ಲೇಖಗಳು ಕೊಟ್ಟಿದ್ದಾರೆ. ಮತ್ತೆ ಅವರ ಕೀರ್ತನೆಗಳು ಹಾಡುಗಳೆಲ್ಲ ನೋಡಿ ಬರೀ ಹರಿ ಹರಿನ ಕೊಂಡಾಡೋದ್ರಲ್ಲೇನೆ ತುಂಬಿದೆ. ಸೊ ಅದಕ್ಕೆ ಕಲಿಯುಗದಲ್ಲಿ ಇದನ್ನ ಬಿಟ್ಟರೆ ಬೇರೆ ಮಾರ್ಗ ಇಲ್ಲ ಅಂತ ಆಚಾರ್ಯರನ್ನು ತೋರಿಸ್ತಾರೆ. ಸೊ ಮಧ್ವ ಕಾರ್ಯದ ಪರಂಪರೆಯಲ್ಲಿ ಇವರು ಪುರಂದರದಾಸರು ಕನಕದಾಸರನ್ನು ಬಂದು ಹರಿ ಕೀರ್ತನೆ ಮಾಡಿ ಹೇಳಿ ಕೊಂಡಾಡಿದೆ. ಯಾಕೆಂದ್ರೆ ಕಲಿಯುಗದಲ್ಲಿ ಒಂದೇ ಮಾರ್ಗ, ಇದನ್ನ ಬಿಟ್ಟರೆ ಕಲಿಯುಗದಲ್ಲಿ ಬೇರೆ ಮಾರ್ಗ ಇಲ್ಲ. ಸೊ ಹರಿಕೀರ್ತನೆ ಮಾಡೋದು ಒಂದೇ ಕಲಿಯುಗದ ಮಾರ್ಗ. ಅದಕ್ಕೆ ಎಲ್ಲರನ್ನೂ ಈ ಹರಿಕೀರ್ತನೆಯಲ್ಲಿ ಭಾಗವಹಿಸಬೇಕು. ಅದಕ್ಕೆ ನಾವು ಮುಂಚೆ ಹರಿಕೀರ್ತನೆ ಶುರು ಮಾಡೋಕ್ಕೆ ಮುಂಚೆನೆ ಕೇಳ್ತೇನೆ ಹೇಳಿ ಎಲ್ಲರನ್ನು ಭಾಗವಹಿಸಿ. ಮತ್ತೆ ಕಲಿಯುಗದಲ್ಲೂ ಪ್ರಾಸೆಸ್ ಈ ಪದ್ಧತಿ ಏನಿದೆ, ಪದ್ಧತಿನ ತುಂಬಾ ಸರಳನೂ ಮಾಡಿದ್ದಾರೆ. ಶಾಸ್ತ್ರ ನಾವು ಸಾಕಷ್ಟು ಶಾಸ್ತ್ರಾಧ್ಯಯನ ಮಾಡಬೇಕಾಗಿಲ್ಲ. ಶಾಸ್ತ್ರ ಇದಕ್ಕೆ ಶಂಕರಾಚಾರ್ಯರ ಒಂದು ಉದಾಹರಣೆ ಕೊಟ್ಟಿದ್ದಾರೆ. ಯಾರಿಗೆ ಯಾವ ಶಾಸ್ತ್ರ ಓದಬಹುದು ಅಂತ ಶಾಸ್ತ್ರದಲ್ಲಿ ಏಕೋ ಶಾಸ್ತ್ರ ದೇವತೆ ಪುತ್ರ ಗೀತೆ ಒಂದೇ ಒಂದು ಶಾಸ್ತ್ರ ಭಗವದ್ಗೀತೆ ಒಂದು ಓದಿದ್ರೆ ಸಾಕು ಅಂತ ಹೇಳಿದ್ದಾರೆ. ಏಕೋ ಶಾಸ್ತ್ರ ದೇವತೆ ಪುತ್ರ ಗೀತ ಏಕೋ ದೇವಂ ದೇವತೆ ಪುತ್ರ ಮೇಘ ಶಂಕರಾಚಾರ್ಯ ಸ್ವಲ್ಪ. ಸೊ ದೇವ್ರ ಇರೋದು ಒಬ್ಬನೇ, ಒಂದು ಶ್ರೀಕೃಷ್ಣ ಪರಮಾತ್ಮ ಮಾತ್ರ. ಏಕೋ ದೇವಂ ದೇವಕಿ ಪುತ್ರ ಮೇಘ, ದೇವಕಿ ಪುತ್ರ ಯಾರು ಕೃಷ್ಣ. ಏಕೋ ಮಂತ್ರಕ್ಕೆ ಪ್ರತ್ಯೇ ನಾಮಿ, ಒಂದೇ ಒಂದು ಮಂತ್ರ ಇದೆ ಕಲಿಯು, ಅದು ಹರಿನಾಮ ಸಂಕೀರ್ತನೆ. ಮತ್ತೆ ಏಕೋ ಸೇವ ಸತ್ಯ ದೇವತೆ ಸೇವೆ, ಒಂದೇ ಒಂದು ಸೇವೆ ಇದೆ ಅಂತ, ಅದು ಭಗವಂತನ ಸೇವೆ ಮಾತ್ರ. ಸೊ ಈ ರೀತಿ ಕಲಿಯುಗದಲ್ಲಿ ನಾವು ಬರೀ ಹರಿ ಕೀರ್ತನೆ ಮಾಡೋದ್ರ ಮೂಲಕನೇ ಭಗವಂತನ ಸೇವೆ ಮಾಡಬೇಕು. ಅದಕ್ಕೆ ಬರೀ ಹರೇ ಕೃಷ್ಣ ಮಹಾಮಂತ್ರಿ ಜಪ ಮಾಡೋದ್ರ ಮೂಲಕ ನಾವು ಎಲ್ಲಾ ಸಾಧನೆಯನ್ನು ಮಾಡಬೇಕು. ಪ್ರತಿಯೊಬ್ಬರು ಇವಾಗ ಸಾಕಷ್ಟು ಬುಕ್ಸ್ ಅನ್ನು ಹೊರಗಡೆ ಡಿಸ್ಪ್ಲೇ ಮಾಡಿದ್ವಿ. ಭಗವದ್ಗೀತೆನೂ ಇದೆ, ಭಗವದ್ಗೀತೆನು ತಗೋಬಹುದು, ಬೇರೆ ಬುಕ್ಸ್ ತಗೋಬಹುದು. ಅದರಲ್ಲಿ ಸಾಕಷ್ಟು ವಿವರವಾಗಿ ಕೊಟ್ಟಿದ್ದಾರೆ ಯಾವ ರೀತಿ ನಾವು ಕಲಿಯೋದಕ್ಕೆ ತುಂಬಾ ಸರಳವಾಗಿ ಭಗವಂತನನ್ನ ಒಲಿಸ್ಕೋಬಹುದು, ಭಗವಂತನ ಸೇವೆ ಮಾಡಬಹುದು, ಭಗವಂತನ ಆರಾಧನೆ ಮಾಡಬಹುದು. ಬರೀ ಜಪ ಒಂದ್ ಮಾಡಿದ್ರೆ ಸಾಕು ಕಲಿಯುಗದ ಎಲ್ಲ ಫಲನು ಸ್ಥಿತಿ ಆಗತ್ತೆ. ಸೊ ಹೀಗಾಗಿ ಭಗವಂತನ ಸೇವೆ ಇದ್ರ ಒಂದ್ರ ಮೂಲಕ ಮಾಡಬಹುದು. ಸೊ ಎಲ್ಲಾ ಅದಕ್ಕೆ ಎಲ್ಲಾ ಯಜ್ಞಗಳ ಮೂಲ ಪುರುಷ ಬಂದ್ಬಿಟ್ಟು ಕೃಷ್ಣ. ಇದನ್ನ ಜಪ ಯಜ್ಞ ಅಂತ ಕರೀತೀವಿ, ಸಂಕೀರ್ತನ ಯಜ್ಞ. ಒಂದ್ರೂ ಒಟ್ಟಿಗೆ ಸೇರಿ ಭಗವಂತನ ನಾಮಸ್ಮರಣೆ ಮಾಡೋದು ಬಂದ್ಬಿಟ್ಟು ಸಂಕೀರ್ತನೆ, ಇದು ಸಂಕೀರ್ತನ ಯಜ್ಞ. ಮತ್ತೆ ನಾವು ಮನೆಯಲ್ಲಿ ಕೂಡ ಹರೇ ಕೃಷ್ಣ ಮಹಾಮಂತ್ರ ಜಪ ಮಾಡ್ತೇವೆ. ಜಪಮಾಲೆ ಇದೆ, ಒಂದ್ ರೌಂಡ್ 3-8 ಸಲ ಆಗುತ್ತೆ. 3-8 ಸಲ ಹರೇ ಕೃಷ್ಣ ಮಹಾಮಂತ್ರ ಜಪ ಮಾಡಿದ್ರೆ ಮನೇಲಿ ಸಾಕಷ್ಟು ಒಳ್ಳೆಯದಾಗುತ್ತೆ, ಕಿಲೋಕೋಟಿಗಳು ಉದ್ಧರಿಸುವ ಅಂತ ಹೇಳ್ತಿದ್ದಾರೆ. ಅಂದ್ರೆ ಬರೀ ನಮಗ್ ಮಾತ್ರ ಒಳ್ಳೇದಾಗಲ್ಲ, ನಮ್ಮ ಪೂರ್ವಿಕರಿಗೂ ನಮ್ಮ ಹಿಂದೆ ಬರೋರ್ಗೂ ಹಿಂದೆ ಮುಂದಿನ ತಲೆಮಾರಿಗೂ ಒಳ್ಳೇದಾಗತ್ತೆ. ಅದಕ್ಕೆ ಕಲಿಯುಗದಲ್ಲಿ ಹರಿನಾಮ ಅಷ್ಟು ಶ್ರೇಷ್ಠವಾದ ಅತ್ಯುತ್ತಮವಾದ ಇದನ್ನು ಮಾಡಬಹುದು. ಸೊ ಹೀಗಾಗಿ ಒಂದೊಂದು ಯುಗಕ್ಕೆ ಆ ಯುಗಕ್ಕೆ ಸತ್ಯವಾಗಿ ಭಗವಂತ ನಿಯಮಗಳನ್ನ ನಿಬಂಧನೆಗಳನ್ನ ಕೊಟ್ಟಿದ್ದಾರೆ. ಹೇಗೆ ನಾವು ಈ ಮನೆಕೆಲ್ಸವನ್ನು ಸಾಕ್ಷಪಡಿಸ್ಕೋಬೇಕು. ಸೊ ಎಷ್ಟೋ ನಾನಾ ಯೋಗಿಗಳಲ್ಲಿ ಹುಟ್ಟಿ ನಲಿದು ಅಂತ ಸುರೇಂದ್ರದಾಸರು 84 ಲಕ್ಷ ಜೀವರಾಶಿಗಳು, ಎಲ್ಲ ಜೀವರಾಶಿಗಳು ನಾವು ಗಣನೆ ತಗೊಂಡಾಗ 84 ಲಕ್ಷ ಜೀವರಾಶಿಗಳಿದೆ. ಸೊ ಆ 84 ಲಕ್ಷ ಜೀವರಾಶಿಗಳಲ್ಲಿ ಅತ್ಯಂತ ಶ್ರೇಷ್ಠವಾದದ್ದು ಈ ಮನುಷ್ಯ ಜನ್ಮ. ಅದು ಎಲ್ಲಾ ಈ ಜೀವರಾಶಿಗಳಲ್ಲಿ ಈ ಜೀವ ಹೋಗಿ ಬಂದ್ಮೇಲೆ ಒಂದ್ಸಲ ಮನುಷ್ಯ ಜನ್ಮ ಸಿಗುತ್ತೆ. ಈ ಮನುಷ್ಯ ಜನ್ಮ ಸಿಕ್ಕಾಗ ಆ ಮನುಷ್ಯ ಜನ್ಮನ ಸಾಕ್ಷ ಮಾಡ್ಕೋಬಹುದು. ಹೇಗೆ ಸಾಕ್ಷ ಮಾಡ್ಕೊಳ್ಳೋದು ಅಂದ್ರೆ ಈ ಯಜ್ಞ ಮಾಡೋದ್ರ ಮೂಲಕ. ಏನ್ ಯಜ್ಞ ಈ ಕಲಿಯುಗಕ್ಕೆ? ಕೆಲವಲ್ಲ, ಈ ಕಲಿಯುಗಕ್ಕೆ ಯಾವ್ದು ಯಾವ್ದು ಯಜ್ಞ? ನಾಮಜಪ, ಜಪಯಜ್ಞ, ಯಜ್ಞಾನಾಮ್ ಜಪಯಜ್ಞ. ಕೃಷ್ಣ ಭಗವದ್ಗೀತೆಯಲ್ಲಿ ಹೇಳ್ತೇವೆ ಯಜ್ಞಗಳಲ್ಲಿ ಅತ್ಯಂತ ಸರ್ವಶ್ರೇಷ್ಠವಾದದ್ದು ಜಪ. ಸೊ ಅದಕ್ಕೆ ಜಪಯಜ್ಞ ಮಾಡಬೇಕು ಕಲಿಯುಗದಲ್ಲಿ ಅಂತ. ಸೊ ಇದು ಜಪಯಜ್ಞ ತುಂಬಾ ಪ್ರಸ್ತುತವಾದ್ದು, ನಮ್ಗೆ ಇದಕ್ಕೆ ಶಾಸ್ತ್ರದ ಉಲ್ಲೇಖ ಇದೆ. ಸೊ ಪ್ರತಿಯೊಬ್ಬರನ್ನು ಈ ಜಪಯಜ್ಞದಲ್ಲಿ ಪಾಲ್ಗೊಳ್ಬಹುದು. ಅದಕ್ಕೆ ಜಪಯಜ್ಞ ಅತ್ಯಂತ ಶ್ರೇಷ್ಠವಾದ. ಇದಕ್ಕೆ ಒಂದು ಉದಾಹರಣೆ ಕೊಡ್ಬೇಕು ಅಂದ್ರೆ, ಒಂದೊಂದು ಯುಗದಲ್ಲಿ ಇವಾಗ ಒಂದು 100 ಮಹಡಿ ಬಿಲ್ಡಿಂಗ್ ಇದೆ ಅಂತ ಹೇಳ್ತಾರೆ. ಆ ಬಿಲ್ಡಿಂಗ್ ಹೋಗ್ಬೇಕಾದ್ರೆ, ಆ ಬಿಲ್ಡಿಂಗ್ ಹತ್ತಬೇಕಾದ್ರೆ ಒಂದ್ ಹಗ್ಗ ಹಾಕಿ ಆ ಬಿಲ್ಡಿಂಗ್ ಹತ್ತಬಹುದು. ಮತ್ತೆ ಮೆಟ್ಲು ಇರುತ್ತೆ ಆ ಬಿಲ್ಡಿಂಗ್ ಹತ್ತಬೇಕಂದ್ರೆ, ಆ ಮೆಟ್ಲು ಮೆಟ್ಲು ಮುಖಾಂತರ ಬಿಲ್ಡಿಂಗ್ ಹತ್ಕೊಂಡು ಹೋಗ್ಬೋದು. ಮತ್ತೆ ಲಿಫ್ಟ್ ಇರುತ್ತೆ, ಅದನ್ನ ಬಿಲ್ಡಿಂಗ್. ಇನ್ನೊಂದು ಎಸ್ಕಲೇಟರ್ ಇದೆ, ಎಸ್ಕಲೇಟರ್ ಮುಖಾಂತರ ಹೋಗ್ಬೋದು. ಇನ್ನೊಂದು ಲಿಫ್ಟ್ ಇರುತ್ತೆ, ಲಿಫ್ಟ್ ಮುಖಾಂತರ ಹೋಗ್ಬೋದು. ಸೊ ಇದು ಭಗವಂತನ ಸೇವೆ, ಭಗವಂತನ ಸೇವೆ ಪಡ್ಕೋಬೇಕಾದ್ರೆ ನಾನಾ ರೀತಿ ಯೋಗ ಪದ್ಧತಿಗಳನ್ನ ವಿವರಣೆ ಮಾಡ್ತಾರೆ. ಅದರಲ್ಲಿ ಜ್ಞಾನ ಯೋಗ, ಇನ್ನೊಂದು ಜ್ಞಾನ ಯೋಗ, ಕರ್ಮಯೋಗ ಮತ್ತೆ ಭಕ್ತಿ ಯೋಗ. ಸೊ ಈ ಜ್ಞಾನ ಯೋಗ ತಗೊಂಡಾಗ ಈ ಹಗ್ಗ ಹಾಕೊಂಡು ಆ ಮಹಡಿ ಹತ್ತಾಗ, ಮತ್ತೆ ಜ್ಞಾನ ಯೋಗ ಮಾಡಿದಾಗ ಈ ಮೆಟ್ಟಿಲು ನಡ್ಕೊಂಡು 100ನೇ ಮಹಡಿ ಹತ್ತಾಗ. ಇನ್ನೊಂದು ನೆಕ್ಸ್ಟ್ ಬಂದ್ಬಿಟ್ಟು ಕರ್ಮಯೋಗ. ಕರ್ಮಯೋಗ ಮಾಡೋದು ಹೇಗೆ ಅಂದ್ರೆ ಎಸ್ಕಲೇಟರ್ ಮುಖಾಂತರ ಹೋಗೋದು. ಅಂದ್ರೆ ಕರ್ಮ ಮಾಡ್ತೀವಿ ಭಗವಂತನ ಸಂತೃಪ್ತಿಗೋಸ್ಕರ, ಮತ್ತೆ ಫಲಗಳನ್ನ ಅವನಿಗೆ ಕೊಡ್ತೀವಿ, ಫಲಗಳನ್ನ ಇಟ್ಕೊಳ್ಳಲ್ಲ. ಇನ್ನೊಂದು ಭಕ್ತಿಯೋಗ. ಭಕ್ತಿಯೋಗ ಅಂದ್ರೆ ಭಗವಂತನಿಗೆ ಹತ್ರ ಆಗುವಂತ ಯೋಗ, ಅಂದ್ರೆ ಭಗವಂತನ ಪ್ರಸನ್ನ ಮಾಡೋದು. ಅದನ್ನ ಅದು ಮಾರ್ಗ ಹೇಗಿದೆ ಅಂದ್ರೆ ಮುಖ್ಯ ಮಾರ್ಗ ಲಿಫ್ಟ್ ಮುಖಾಂತರ ಹೋಗೋದಿಲ್ಲ. ಸೊ ಲಿಫ್ಟ್ ಮುಖಾಂತರ ಹೋಗೋದಿದ್ರೆ 10 ನಿಮಿಷದಲ್ಲಿ ನೀವು 100ನೇ ಮಹಡಿ ಇಲ್ಲಿರ್ತೀರ. ಸೊ ಈ ರೀತಿ ಜಪಯಜ್ಞ ಮಾಡೋದ್ರ ಮೂಲಕ ನಾವು ಭಗವಂತನ ತುಂಬಾ ಹತ್ರ, ತುಂಬಾ ಬೇಗ ಹತ್ರ ಸೇರ್ಕೋಬಹುದು. ಸೊ ಭಕ್ತಿ ಯೋಗ ಅಂದ್ರೆ ಏನೋ, ಭಗವಂತನಿಗೆ ಪ್ರಸನ್ನವಾದಂತಹ ಕಾರ್ಯಗಳನ್ನು ಮಾಡೋದು. ಅದು ಈ ಯುಗಕ್ಕೆ ಪ್ರಸ್ತುತವಾಗಿರುವಂತಹದ್ದು ಹರೇ ಕೃಷ್ಣ ಮಹಾಮಂತ್ರ ಜಪ ಮಾಡೋದು. ಇದನ್ನ ಆಚಾರ್ಯರು ಪರಂಪರೆ ಮೂಲಕ ಕೊಟ್ಟಿದ್ದಾರೆ. ಸೊ ಇದನ್ನ ನಾವು ಮಾಡಬಹುದು. ಇನ್ನೊಂದು ಶ್ಲೋಕ ಬರುತ್ತೆ, 2ನೇ ಚಾಪ್ಟರ್ 40ನೇ ಶ್ಲೋಕ. ಆ ಶ್ಲೋಕ ಏನ್ ಹೇಳುತ್ತೆ ಅಂದ್ರೆ, ನೇಹಾಭಿಕ್ರಮನ ಪೃಷ್ಟಿ ಪ್ರತ್ಯವಾಯನ ವಿದ್ಯತೆ ಸ್ವಲ್ಪ ಪ್ರಾಯಶ ಮಹತ್ವದಲ್ಲಿ. ಈ ಶ್ಲೋಕದ ಅರ್ಥ ಏನು ಅಂದ್ರೆ, ನೇಹಾಭಿಕ್ರಮನ ಪೃಷ್ಟಿ ಪ್ರತ್ಯವಾಯನ ವಿದ್ಯತೆ ಸ್ವಲ್ಪ ಮತ್ತೆ ಭಗವಂತನಿಗೆ ಈ ಜೀವನ ಯಾವ ರೀತಿ ಭೌತಿಕ ಲೋಕದಲ್ಲಿ ಕಷ್ಟಪಟ್ಟಿದ್ದಾರೆ ಅಂತ ಗೊತ್ತಿದೆ. ಆದ್ರೆ ಟೈಮಿಲ್ಲ, ಜಪ ಮಾಡಿ ಅಂದ್ರೆ ಸಾಮಾನ್ಯವಾಗಿ ಬರುವಂತ ಉತ್ತರ ಏನಂದ್ರೆ, ಸಾಕಷ್ಟು ಎಂಗೇಜ್ಮೆಂಟ್ ಇದೆ, ಕಷ್ಟ ಇದೆ, ಕಾರ್ಪಣ್ಯ ಇದೆ, ಎಲ್ಲ ಸಾಕಷ್ಟು ರೀಸನ್ ಕೊಟ್ಟ ಹೋಗ್ತಾರೆ. ಆದ್ರೆ ಯಾರಿಗೊಂದನ್ನು ಜಪ ಮಾಡೋ ಮನ್ಸು ಮಾತ್ರ ಇರಲ್ಲ. ಜಪ ಮಾಡೋ ಮನ್ಸಿದ್ರೆ ಹೇಗಾದ್ರೂ ಮಾಡಬಹುದು. ಅದಕ್ಕೆ ಭಗವಂತನಿಗೆ ಇವೆಲ್ಲ ಕಷ್ಟ ಗೊತ್ತಿದೆ. ಅದಕ್ಕೆ ಸ್ವಲ್ಪ ಎಷ್ಟು ಧರ್ಮ, ಸ್ವಲ್ಪ ಧರ್ಮ ಮಾಡಿ. ನಿಮ್ಮ ದಿನದ 24 ಗಂಟೆ ಕೊಡಿ, ಒಂದು 10 ನಿಮಿಷ ಭಗವಂತನ ಸೇವೆಗೆ ಮೀಸಲಾಗಬೇಕು. ಸೊ ಜಪಕ್ಕೆ ಒಂದು ಮಾಲೆ ಜಪ ಮಾಡಬೇಕಂದ್ರೆ 10 ನಿಮಿಷ ಟೈಮ್ ಹಿಡಿಯುತ್ತೆ. ಸೊ 10 ನಿಮಿಷ ಜಪ ಮಾಡೋದ್ರ ಮೂಲಕ ನೀವು ಸಾಕಷ್ಟು ಪುಣ್ಯ ಫಲ ಇರಬಹುದು, ಮತ್ತೆ ಮೋಕ್ಷಕ್ಕೆ ದಾರಿ ಎರಡೂ ಸುಗಮ ಆಗಬೇಕು. ಇದನ್ನ ನೀವು ಪಡ್ಕೋಬಹುದು. ಸೊ 10 ನಿಮಿಷ ಟೈಮ್ ಕೊಡಬಹುದು. ಇಲ್ಲಿ ಹೊರಗಡೆ ಒಂದು ಕೌಂಟರ್ ಇರುತ್ತೆ, ಅಲ್ಲಿ ನೀವು ಯಾವ ರೀತಿ ಜಪ ಮಾಡೋದು ಅಂತ ನೋಡ್ಕೋಬಹುದು. ಸೊ ಅರುಣ್ ತಗೊಳ್ಳಿ, ಯಾರೇನು ತೋರ್ಸ್ಕೊಡ್ತಾರೆ ಯಾವ ರೀತಿ ಜಪ ಮಾಡೋದು. ಜಪಮಾಲೆ ತಗೋಬಹುದು, ಜಪ ಮಾಡಬಹುದು. ಅದ್ರಲ್ಲಿ 108 ಇದಿದೆ, ನನ್ನ ಮನೆ ಇದೆ, 108 ಸಲ ಜಪ ಮಾಡೋದಕ್ಕೆ 10 ನಿಮಿಷದ ಮೇಲೆ ಕಳಿಸುತ್ತೆ. ಸೊ 10 ನಿಮಿಷ ಬೆಳಿಗ್ಗೆ ಎದ್ದ ತಕ್ಷಣ ದೇವ್ರ ಮನೆಯಲ್ಲಿ ಹೇಗಿದೆ ಪೂಜ ಸಮಯ ಪೂಜೆ ಮಾಡಬೇಕು ಭಗವಂತನ ಕೂತ್ಕೊಂಡು ಹತ್ತು ನಿಮಿಷ ತಗೊಂಡು ಇದು ತುಂಬಾ ಪ್ರಸ್ತುತ. ಈ ಯಜ್ಞ ಮಾಡಿ, ಈ ಯಜ್ಞ ನಿತ್ಯ ಮಾಡಬೇಕು. ಮತ್ತೆ ಭಗವದ್ಗೀತೆ, ಭಗವದ್ಗೀತೆ ನಿತ್ಯ ಓದಬೇಕು. ಭಗವದ್ಗೀತೆ ನಿತ್ಯ ಓದೋದ್ರಿಂದ ಪೂರ್ವ ಜನ್ಮದಲ್ಲಿ ಮಾಡಿರುವಂತಹ ಪಾಪ ಕರ್ಮಗಳೆಲ್ಲ ಕಲಿಯುತ್ತೆ ಅಂತ ಭಗವದ್ಗೀತೆ. ಇದರಲ್ಲಿ ಮಲಿನ ಮೋಚನ ಪುಂಸಾನ್ ಜಲ ಸ್ನಾನ ಭೂಮಿಯಲ್ಲಿ ಸಕ್ರದ್ಗೀತಾಂಬ ಸಂಸ್ಥಾನ ಸಂಸಾರ ಮಲನಾಶನ. ಹೇಗೆ ನಾವು ನಮ್ಮ ದೇಹನ ಶುಚಿ ಮಾಡ್ಕೊಳ್ಳೋದಕ್ಕೆ ನಿತ್ಯ ಸ್ನಾನ ಮಾಡ್ತೀವೋ ಅದೇ ರೀತಿ ಮನಸ್ಸಿನಲ್ಲಿ ಇರುವಂತಹ ಕ್ರಯಗಳನ್ನ ಕಲ್ಮಶಗಳನ್ನ ಕೊಡ್ಕೋಬೇಕು ಅಂದ್ರೆ ನಾವು ಭಗವದ್ಗೀತೆ ಸ್ನಾನ ಮಾಡಬೇಕು. ಅಂದ್ರೆ ಭಗವದ್ಗೀತೆ ಓದೋದ್ರ ಮುಖಾಂತರ ನಮ್ಮ ಮನಸ್ಸಿನಲ್ಲಿ ಮನಸ್ಸಿಗೆ ಹಿಡಿದಿರುವಂತಹ ಕ್ರಯಗಳು ಭಯಗಳು ಮತ್ತೆ ದೋಷಗಳೆಲ್ಲಾನು ನಿವಾರಣೆ ಆಗತ್ತೆ. ಸೊ ಹೀಗಾಗಿ ನಾವು ಭಗವದ್ಗೀತೆ ಓದೋದ್ರಿಂದ ಸಾಕಷ್ಟು ಕಲೆಯಿದೆ. ಇದು ಗೀತ ಮಹಾತ್ಮೆ ಅಂತ ಅನ್ಸುತ್ತೆ. ಅದರಲ್ಲಿ ಯಾವ ಭಗವದ್ಗೀತೆ ಯಾವ ಶಾಸ್ತ್ರ ಓದಿದ್ರೆ ಏನ್ ಮಹತ್ವ ಇದೆ ಅಂತ ಶಿವ ಬಂದ್ಬಿಟ್ಟು ಪಾರ್ವತಿ ದೇವಿ ಕಲ್ತಿರೋ ಉಲ್ಲೇಖ ಪರಮಾತ್ಮ ಅಂತ ಹೇಳ್ತಾರೆ. ಸೊ ಹೀಗಾಗಿ ಭಗವದ್ಗೀತೆ ನಿತ್ಯ ಪಠನೆ ಮಾಡೋದ್ರಿಂದ ಮತ್ತೆ ಜಪ ಮಾಡೋದ್ರಿಂದ ಸಾಕಷ್ಟು ಒಳ್ಳೆ ಸ್ಥಳಗಳು. ಇದನ್ನೆಲ್ಲ ನೀವು ಸ್ವಲ್ಪ ಸೀರಿಯಸ್ ಅಂತ ಒಂದು ಮಾಡಬಹುದು. ಹೀಗಾಗಿ ಸಾಕಷ್ಟು ಬುಕ್ ಇದೆ. ಯಾವ್ದಾದ್ರು ಒಂದ್ ಸ್ಮಾಲ್ ಬುಕ್ ತಗೊಂಡ್ರೂ ನಿಮಗೆ ಸಾಕಷ್ಟು ಜ್ಞಾನ ಸಿಗುತ್ತೆ. ಸದ್ಯಕ್ಕೆ ನಿಮ್ಗೋಸ್ಕರ ನಾವೆಲ್ಲ ಬುಕ್ಸ್ ಡಿಸ್ಪ್ಲೇ ಮಾಡಿದ್ದೀವಿ. ಸೊ ನೀವೆಲ್ಲ ನಿಮ್ಗೆ ಸದುಪಯೋಗ ಪಡ್ಕೋಬಹುದು. ಹರೇ ಕೃಷ್ಣ.